ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಸೈತಾನನು ನೀತಿವಂತರಿಗೆ ವಿರುದ್ಧವಾಗಿ ನಿಲ್ಲುತ್ತಾನೆ. ಆತ್ಮೀಯ ಪ್ರಿಯ ಕೇಳುಗರೆ, ಇವತ್ತಿನ ದಿನದಲ್ಲಿ ಸೈತಾನನು ಹೇಗೆ ನೀತಿವಂತರಿಗೆ ವಿರುದ್ಧವಾಗಿ ನಿಂತು ಅವರ ಜೊತೆಯಲ್ಲಿ ಯುದ್ಧ ಮಾಡುತ್ತಾನೆ ಅನ್ನುವುದನ್ನು ನಾವು ಈ ದಿನದಲ್ಲಿ ನೋಡುವವರಾಗಿದ್ದೇವೆ. ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಏನೆಂಬುದಾಗಿ ನಾವು ನೋಡುವುದಾದರೆ, ಆದಿಕಾಂಡ ಪುಸ್ತಕ 3:15 ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವಾಗೆ ಮಾಡುವೆನು. ಆಕೆಯು ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಈ ಒಂದು ವಾಕ್ಯವನ್ನು ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಈ ಒಂದು ಸಮಯದಲ್ಲಿ ನಿನ್ನ ವಾಕ್ಯವನ್ನು ತೆಗೆದು ನಾವು ಧ್ಯಾನಿಸಲು ಹೋಗುವಾಗ ಪರಲೋಕದ ದೇವರು ನೀ ನಮ್ಮ ಸಂಗಡಿರು ಸ್ವಾಮಿ. ವಿಶೇಷವಾಗಿ ಕೆಳಗರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಅವರ ಮನಸ್ಸನ್ನು ನೀನು ಮುಟ್ಟು. ಅವರಿಗೆ ಬೇಕಾದ ಎಲ್ಲ ಪರಲೋಕದ ಆಶೀರ್ವಾದಗಳನ್ನು ನೀನು ಒದಗಿಸಿಕೊಡು. ಈ ಸತ್ಯದ ಮುಖಾಂತರವಾಗಿ ನೀತಿಯ ಮಾರ್ಗದಲ್ಲಿ ನಡೀತಕ್ಕಂಥ ಮಕ್ಕಳಿಗೆ ಈ ಲೋಕದಲ್ಲಿ ಹಿಂಸೆ ಇದೆ, ಕಷ್ಟ ಇದೆ, ನೋವಿದೆ, ಅದನ್ನೆಲ್ಲ ತಾಳಿಕೊಳ್ಳಲು ದೇವರು ನಮಗೆ ಸಹಾಯ ಮಾಡ್ತಕ್ಕಂಥವನಾಗಿದ್ದಾನೆ ಎನ್ನುವಂತಹ ನಂಬಿಕೆಯನ್ನು, ಭರವಸೆಯನ್ನು ಅವರ ಹೃದಯಗಳಲ್ಲಿ ಹುಟ್ಟಿಸು ಸ್ವಾಮಿ. ಅಪ್ಪ, ನನ್ನ ಮಾತುಗಳು ಅವರ ಹೃದಯಕ್ಕೆ ಆಳವಾಗಿ ನಾಟುವಾಗಿಯೂ ಸಮಾಧಾನವನ್ನು ಸಂತೋಷವನ್ನು ನೀಡುವಾಗಿ ನೀನು ಆಶೀರ್ವದಿಸು ಸ್ವಾಮಿ. ಈ ಸಮಯವನ್ನು ಸಂಪೂರ್ಣವಾಗಿ ನಿನ್ನ ಕರೆಗೆ ಒಪ್ಪಿಸ್ತೇವೆ. ನೀನೇ ನಮ್ಮ ಜೊತೆ ಇದ್ದು ನಮ್ಮನ್ನು ನಿಯಂತ್ರಿಸು, ನಮ್ಮನ್ನು ಆಶೀರ್ವದಿಸು, ನಮ್ಮನ್ನು ಬಲಪಡಿಸು, ಮುನ್ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಸೈತಾನನು ನೀತಿವಂತರಿಗೆ ವಿರುದ್ಧವಾಗಿ ಯಾವಾಗಲೂ ನಿಲ್ಲುವಂತೆವನಾಗಿದ್ದಾನೆ. ಸೈತಾನನ ಒಂದು ಉದ್ದೇಶ ಈ ಲೋಕದಲ್ಲಿ ನೀತಿವಂತರನ್ನು ನಾಶ ಮಾಡಬೇಕು ಎನ್ನುವಂತಹ ಒಂದೇ ಒಂದು ಉದ್ದೇಶದಿಂದ ಅವನು ಹೋರಾಡುವಂತೆವನಾಗಿದ್ದಾನೆ. ಉದಾಹರಣೆಯಾಗಿ ನಾವು ನೋಡುವುದಾದರೆ, ದೇವರು ಈ ಲೋಕದಲ್ಲಿ ಆದಾಮ ಹವ್ವಳನ್ನು ತನ್ನ ಸ್ವರೂಪಕ್ಕೆ ತಕ್ಕಂತೆ ಸೃಷ್ಟಿ ಮಾಡಿದನು. ಉದ್ದೇಶ ಏನೆಂಬುದಾಗಿ ನಾವು ನೋಡುವುದಾದರೆ, ದೇವರ ಮಕ್ಕಳು ಈ ಲೋಕದಲ್ಲಿ ಪರಿಶುದ್ಧವಾಗಿ ಜೀವಿಸಿ ಒಂದು ಪರಿಶುದ್ಧವಾದ ಸಂತತಿಯನ್ನು ಈ ಲೋಕದಲ್ಲಿ ನೀಡಬೇಕು, ಒಂದು ಪರಿಶುದ್ಧವಾದ ಸಂತತಿ ಅಭಿವೃದ್ಧಿಯನ್ನು ಹೊಂದಬೇಕು ಎನ್ನುವುದಕ್ಕೋಸ್ಕರ ದೇವರು ಪ್ರತಿ ಸಾರಿಯೂ ಸಹ ಈ ಲೋಕದಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡುವಾಗ ಉದ್ದೇಶವನ್ನು ಇಟ್ಟುಕೊಂಡು ಸೃಷ್ಟಿ ಮಾಡಿದನು. ಆದರೆ ಸೈತಾನನು ಆದಾಮ ಹವ್ವಳನ್ನು ವಂಚಿಸುವುದರ ಮೂಲಕವಾಗಿ, ಪಾಪಕ್ಕೆ ಗುರಿ ಮಾಡುವುದರ ಮೂಲಕವಾಗಿ ಆದಾಮ ಹವ್ವಳನ್ನು ಮೋಸಗೊಳಿಸಿ ಆ ನೀತಿಯ ಸಂತತಿಯನ್ನು, ಆ ಪರಿಶುದ್ಧ ಸಂತತಿಯನ್ನು ಅವನು ನಾಶ ಮಾಡಿದನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ಸೈತಾನನಿಗೆ ನೀತಿವಂತರ ಕಂಡರೆ ಅವನಿಗೆ ತುಂಬ ಕೋಪ ಬರತಕ್ಕಂಥವರಾಗಿದ್ದಾರೆ. ಅದಕ್ಕೋಸ್ಕರವೇ ನೀತಿವಂತರನ್ನು ನಾಶ ಮಾಡಿಸಬೇಕೆಂಬುದಾಗಿ ಅನೇಕ ಪಣವನ್ನು ತೊಟ್ಟು ಇವತ್ತಿಗೂ ಸಹ ಅವನು ಕಾರ್ಯವನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ಆದಾಮ ಹವ್ವಳನ್ನು ಈ ಲೋಕಕ್ಕೆ ನೀತಿಯ ಸಂತತಿ ಬರಬಾರದು, ಈ ಲೋಕಕ್ಕೆ ಮೇಸಾಯನು ಬರಬಾರದು ಅನ್ನುವ ಉದ್ದೇಶಕ್ಕೋಸ್ಕರ ಅವನು ನಾಶ ಮಾಡಿದನು ಎಂಬುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ಆದಾಮ ಹವ್ವಳಿಗೆ ಎರಡು ಮಕ್ಕಳು, ಕಾಯನ್ ಮತ್ತು ಆಬೇಲ್ ಎಂಬುದಾಗಿ ಎರಡು ಮಕ್ಕಳು ಅಣ್ಣ ತಮ್ಮಿದ್ದರು. ಕಾಲಸಮಯದ ನಂತರ ನಾವು ಆದಿಕಾಂಡ ಪುಸ್ತಕ 4:10 ಓದ್ತಕ್ಕಂಥವರಾಗಿದ್ದೇವೆ. ಇಬ್ಬರೂ ಸಹ ತಮ್ಮ ತಮ್ಮ ಕಾಣಿಕೆಗಳನ್ನು ದೇವರಿಗೆ ಅರ್ಪಿಸಲು ತೆಗೆದುಕೊಂಡು ಬಂದರು. ಆದರೆ ಆಬೇಲನು ಚೊಚ್ಚಲ ಕುರಿಯನ್ನು ದೇವರಿಗೆ ಕಾಣಿಕೆಯಾಗಿ ತಂದನು. ಆದರೆ ಕಾಯನನು ಅವನ ತೋಟದಲ್ಲಿ ಕಾಯಿ ಪಲ್ಯಗಳನ್ನು ಕಾಣಿಕೆಯಾಗಿ ತಂದನು. ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ, ದೇವರು ಆಬೇಲನ ಕಾಣಿಕೆಯನ್ನು ಮೆಚ್ಚಿದನು, ಆದರೆ ಕಾಯನನ ಕಾಣಿಕೆಯನ್ನು ದೇವರು ಮೆಚ್ಚಲಿಲ್ಲ ಎಂಬುದಾಗಿ ನಾವು ಆದಿಕಾಂಡ ಪುಸ್ತಕ 4:5 ನೋಡುವಂಥವರಾಗಿದ್ದೇವೆ. ಈ ನಿಮಿತ್ತವಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ, ಆದಿಕಾಂಡ ಪುಸ್ತಕ 4:6-9 ನಾವು ಓದುವುದಾದರೆ, ತರುವಾಯ ಕಾಯನನು ತನ್ನ ತಮ್ಮನಾದ ಆಬೇಲನಿಗೆ, ಅಡವಿಗೆ ಹೋಗೋಣ ಬಾ ಅಂದನು. ಅಡವಿಗೆ ಬಂದಾಗ ಕಾಯನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ಯೆಹೋವನು ಕಾಯನನನ್ನು, ನಿನ್ನ ತಮ್ಮನಾದ ಆಬೇಲನು ಎಲ್ಲಿ ಎಂದು ಕೇಳಲು ಅವನು, ನಾನರಿಯೇ, ನನ್ನ ತಮ್ಮನನ್ನು ಕಾಯುವವನು ನಾನು ಎಂದು ಉತ್ತರ ಕೊಟ್ಟನು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಆತ್ಮೀಯ ಪ್ರಿಯ ಕೇಳುಗರೆ, ಈ ವಾಕ್ಯದಲ್ಲಿ ನಾವು ಗಮನಿಸುವುದಾದರೆ ಯಾವಾಗ ದೇವರು ಕಾಯಿನನ ಕಾಣಿಕೆಯನ್ನು ಮೆಚ್ಚಲಿಲ್ಲ, ಕಾಯಿನನಿಗೆ ಕೋಪ ಬರತಕ್ಕಂಥದ್ದಾಗಿದೆ. ಅವನು ಯೋಚಿಸಿ ತನ್ನ ತಮ್ಮನನ್ನು ಆಬೇಲನನ್ನು ತೋಟದ ಕಡೆಗೆ, ಹೊಲದ ಕಡೆಗೆ ಕರೆದುಕೊಂಡು ಹೋಗಿ ತನ್ನ ಕೋಪದ ನಿಮಿತ್ತವಾಗಿ ಆಬೇಲನನ್ನು ಕೊಲೆ ಮಾಡ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ. ಕೊಲೆ ಮಾಡಿ ದೇವರು ಅವನನ್ನು ವಿಚಾರಿಸುವಾಗ ಅವನು ಹೇಳುವಂತೆವನಾಗಿದ್ದಾನೆ, ಆಬೇಲನನ್ನು ನಾನು ಕಾಯುವವನು ಎಂಬುದಾಗಿ ಉತ್ತರವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ನನ್ನ ಸಹೋದರನನ್ನು ನಾನು ಕಾಯುವವನು ಎಂಬುದಾಗಿ ಉತ್ತರವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ನಾವು ಈ ಒಂದು ಘಟನೆಯನ್ನು ಗಮನಿಸಿದಾಗ ಮೇಲ್ನೋಟಕ್ಕೆ ಇದು ಅಣ್ಣ ತಮ್ಮನ ನಡುವೆ ನಡೀತಕ್ಕಂತಹ ಒಂದು ಜಗಳ, ಇಬ್ಬರ ನಡುವೆ ಇರತಕ್ಕಂತಹ ಒಂದು ವೈರತ್ವದ ನಿಮಿತ್ತವಾಗಿ ಅವನು ಕೊಲೆ ಮಾಡಿದನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಆದರೆ ಈ ಒಂದು ವಿಚಾರವನ್ನು ನಾವು ಒಳವಕ್ಕಿ ನೋಡಿದಾಗ ಇದರಲ್ಲಿ ಮತ್ತೊಂದು ವಿಚಾರ ನಮ್ಮ ಕಣ್ಣಿಗೆ ಬರ್ತಕ್ಕಂಥದ್ದಾಗಿದೆ. ಏನೆಂಬುದಾಗಿ ನಾವು ನೋಡಬೇಕಾದರೆ ಇದರ ಮಧ್ಯದಲ್ಲಿ ಸೈತಾನ ಕಾಯನನ್ನು ಉಪಯೋಗಿಸಿಕೊಳ್ಳುವುದರ ಮೂಲಕವಾಗಿ ನೀತಿಯ ಸಂತತಿಯಾದಂತಹ ಆಬೇಲನನ್ನು ನಾಶ ಮಾಡಲು ಅವನು ಪ್ರಯತ್ನಿಸಿದನು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಯಾಕೆ ಎಂಬುದಾಗಿ ನಾವು ಗಮನಿಸುವುದಾದರೆ ಅವರ ಗುಣಗಳನ್ನು ನಾವು ಗಮನಿಸಿದಾಗ ಅವರಲ್ಲಿರ್ತಕ್ಕಂತಹ ಗುಣ ಯಾರನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಉದಾಹರಣೆಗೆ, ಯಾಕೆ ಕಾಯನನು ಆಬೇಲನನ್ನು ಕೊಂದನು, ಅವನ ಕೃತ್ಯಗಳು ಹೇಗಿತ್ತು, ಅವನ ಕೆಲಸ ಹೇಗಿತ್ತು ಎಂಬುದನ್ನು ನಾವು ಗಮನಿಸುವುದಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. 1 ಯೋಹಾನ 3:12 ಓದುವುದಾದರೆ, ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯನಂತೆ ನಾವು ಇರಬಾರದು. ಯಾವ ಕಾರಣದಿಂದ ಅವನನ್ನು ಕೊಂದು ಹಾಕಿದನು? ತನ್ನ ಕೃತ್ಯಗಳು ಕೆಟ್ಟವುಗಳು, ತನ್ನ ತಮ್ಮನ ಕೃತ್ಯಗಳು ನೀತಿಗೆ ಸರಿಯಾದವುಗಳು ಆಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆತ್ಮೀಯ ಪ್ರಿಯ ಕೇಳುಗರೆ, ಈ ವಾಕ್ಯದಲ್ಲಿ ನಾವು ಗಮನಿಸಬೇಕಾದಂಥ ಅತಿ ಮುಖ್ಯವಾದಂಥ ವಿಚಾರವೇನೆಂದರೆ ದೇವರು ಇಬ್ಬರ ಗುಣಗಳನ್ನು ಹೇಳ್ತಕ್ಕಂಥವರಾಗಿದ್ದಾರೆ. ಒಂದು ಕಾಯನನ ಗುಣ, ಮತ್ತೊಂದು ಅವನ ತಮ್ಮನಾದಂತಹ ಆಬೇಲನ ಗುಣ. ಎರಡು ಸಹ ಹೇಗಿದ್ದವು ಎಂಬುದಾಗಿ ಗಮನಿಸಬೇಕಾದರೆ ಇಲ್ಲಿ ಹೇಳ್ತಕ್ಕಂಥದ್ದಾಗಿದೆ, ಕಾಯನನು ಅವನು ಕೆಡುಕನಾಗಿದ್ದನು, ಅವನು ಕೃತ್ಯಗಳು ಕೆಟ್ಟವುಗಳಾಗಿದ್ದವು. ಆದರೆ ಆಬೇಲನು ನೀತಿವಂತನಾಗಿದ್ದನು. ಯಾಕೆಂದರೆ ಅವನು ನೀತಿಯ ಕಾರ್ಯಗಳನ್ನು ಮಾಡ್ತಕ್ಕಂಥವನಾಗಿದ್ದನು. ನೀತಿ ಅಂದರೆ ಏನು ಎಂಬುದಾಗಿ ನಾವು ನೋಡಬೇಕಾದರೆ ದೇವರ ಆಜ್ಞೆಗಳೆಲ್ಲ ನೀತಿಯಾಗಿದೆ ಎಂಬುದಾಗಿ ದಾವಿದನು ತನ್ನ ಕೀರ್ತನೆ ಪುಸ್ತಕದಲ್ಲಿ ತಿಳಿಸುವಂಥವನಾಗಿದ್ದಾನೆ. ಅಂದರೆ ಲೇವಿಯರ ಒಂದು ಆಜ್ಞೆಗಳ ಪ್ರಕಾರವಾಗಿ, ಏನು ಯಾಜಕಂಡ ಪುಸ್ತಕದಲ್ಲಿ ಬರೆಯಲ್ಪಟ್ಟಂತಹ ನಿಮಿತ್ತವಾಗಿ ಅವನು ಕಾಣಿಕೆಯನ್ನು ದೇವರಿಗೆ ಅರ್ಪಿಸಿದನು. ಆದರೆ ಕಾಯನನು ಆ ಒಂದು ಯಾಜಕ ಕಾಂಡದಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹ ರೀತಿಯಲ್ಲಿ ಅವನು ದೇವರಿಗೆ ಕಾಣಿಕೆಯನ್ನು ಅರ್ಪಿಸಲಿಲ್ಲ. ಅಂದರೆ ಯಾಜಕ ಕಾಂಡ ಪುಸ್ತಕದಲ್ಲಿ ಒಬ್ಬ ಪಾಪಿ ಏನನ್ನು ಮಾಡಬೇಕಾಗಿತ್ತು ಎಂದರೆ ಅವನು ಕುರಿಮರಿಯನ್ನು ಬಲಿ ಸಲ್ಲಿಸಬೇಕಾಯಿತು. ಈ ಕುರಿ ಯಾರನ್ನು ಸೂಚಿಸ್ತಕ್ಕಂಥದ್ದಾಗಿತ್ತು ಎಂದರೆ ಬರ್ತಕ್ಕಂಥ ಮೇಸಾಯನನ್ನು ಸೂಚಿಸ್ತಕ್ಕಂಥದ್ದಾಗಿತ್ತು. ಅದಕ್ಕೋಸ್ಕರವೇ ಆಬೇಲನು ಚೊಚ್ಚಲ ಕುರಿಯನ್ನು ತಂದು ದೇವರಿಗೆ ಅರ್ಪಿಸಿದನು. ಯಾಕೆಂದರೆ ಆಬೇಲನಿಗೆ ಗೊತ್ತಿತ್ತು ನನ್ನ ರಕ್ಷಣೆ ಬರ್ತಕ್ಕಂಥ ಮೇಸಾಯನ ಮುಖಾಂತರವಾಗಿ ಈ ಒಂದು ಲೋಕದಲ್ಲಿರತಕ್ಕಂತಹ ಯಾವ ವಸ್ತುಗಳಿಂದಲೂ ಸಾಧ್ಯ ಇಲ್ಲ ಎಂಬುದನ್ನು ಅವನು ಅರಿತುಕೊಂಡಿದ್ದನು. ಅದಕ್ಕೋಸ್ಕರ ಅವನು ಕುರಿಮರಿಯನ್ನು ಬಲಿ ಸಲ್ಲಿಸಿದನು. ಆದರೆ ಅವನು ಕುರಿಮರಿಯನ್ನು ಬಲಿ ಸಲ್ಲಿಸುವ ನಿಮಿತ್ತವಾಗಿ ಬರ್ತಕ್ಕಂಥ ಮೇಸಾಯನನ್ನು ನೋಡ್ತಾ ಇದ್ನು. ಅದಕ್ಕೋಸ್ಕರವೇ ದೇವರು ಆದಿಕಾಂಡ ಪುಸ್ತಕದಲ್ಲಿ ಆದಾಮ ಅವಳು ಪಾಪ ಮಾಡಿದಾಗ ದೇವರು ಹೇಳಿದಂತಹ ಒಂದು ವಿಚಾರವನ್ನು ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ಆದಿಕಾಂಡ ಪುಸ್ತಕ 3:15 ಓದುವುದಾದರೆ, ನಿನಗೂ ಈ ಸ್ತ್ರೀಗೂ ನಿನ್ನ ಸಂತತಿಗೂ ಈ ಸ್ತ್ರೀಯ ಸಂತತಿಗೂ ಹಗೆತನ ಇರುವ ಹಾಗೆ ಮಾಡುವೆನು. ಆಕೆ ಸಂತಾನವು ನಿನ್ನ ತಲೆಯನ್ನು ಜಿಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆತ್ಮೀಯ ಪ್ರಿಯ ಕೇಳುಗರೆ, ಇದು ಮೊಟ್ಟ ಮೊದಲನೇದಾಗಿ ದೇವರು ಈ ಲೋಕಕ್ಕೆ ನೀಡಿದಂತಹ ಒಂದು ಸುವಾರ್ತೆಯ ಆಜ್ಞೆಯಾಗಿದೆ. ಹೇಗೆ ಎಂಬುದಾಗಿ ನಾವು ನೋಡಬೇಕಾದರೆ ಇಲ್ಲಿ ಆದಾಮ ಅವಳು ತಪ್ಪು ಮಾಡಿ ಒಂದು ಕಡೆ ನಿಂತಿದ್ದಾರೆ, ಮತ್ತೊಂದು ಕಡೆ ದೇವರಿದ್ದಾರೆ, ಮತ್ತೊಂದು ಕಡೆ ಆದಾಮ ಅವಳನ್ನು ವಂಚಿಸಿರ್ತಕ್ಕಂತಹ ಸೈತಾನನು ಸಹ ನಿಂತಿದ್ದಾನೆ. ಇಂತಹ ಸಂದರ್ಭದಲ್ಲಿ ದೇವರು ಅವಳನ್ನು ನೋಡಿ ಇನ್ನೊಂದು ಕಡೆ ಸೈತಾನನ್ನು ನೋಡಿ ದೇವರು ಹೇಳುವಂಥವರಾಗಿದ್ದಾರೆ, ನಿನಗೂ ಸ್ತ್ರೀಗೂ ಎಂಬುದಾಗಿ. ಸೈತಾನನಿಗೂ ಸ್ತ್ರೀಗೂ, ಸ್ತ್ರೀ ಅಂದರೆ ಅಲ್ಲಿ ಅವಳನ್ನು ಸಹ ಸೂಚಿಸತಕ್ಕಂಥದ್ದಾಗಿದೆ, ಕ್ರಿಸ್ತನ ಸಭೆಯನ್ನು ಸಹ ಸೂಚಿಸತಕ್ಕಂಥದ್ದಾಗಿದೆ, ಕ್ರಿಸ್ತನ ಸಂತತಿಯನ್ನು ಸಹ ಸೂಚಿಸತಕ್ಕಂಥದ್ದಾಗಿದೆ. ನಿನ್ನ ಸಂತಾನಕ್ಕೂ, ಈ ಸ್ತ್ರೀಯ ಸಂತಾನಕ್ಕೂ ಅಂದರೆ ಸೈತಾನನ ಸಂತಾನಕ್ಕೂ, ಆ ಸ್ತ್ರೀಯಿಂದ ಬರತಕ್ಕಂತಹ ಸಂತಾನಕ್ಕೂ ಹಾಗೇತನವನ್ನು ಮಾಡುವೆನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಈ ಒಂದು ಪ್ರವಾದನೆ ಅತಿ ಅತಿ ಮುಖ್ಯವಾದಂತಹ ಒಂದು ಪ್ರವಾದನೆ ವಾಕ್ಯವಾಗಿದೆ. ಯಾಕೆಂದರೆ ಇಬ್ಬರ ಸಂತತಿಯೂ ಸಹ ಯಾರಿಂದ ಬರಬೇಕು ಅಂದರೆ ಅಲ್ಲಿ ಅವಳಿಂದ ಬರಬೇಕು. ಯಾಕೆಂದರೆ ಅಲ್ಲಿರ್ತಕ್ಕಂಥದ್ದು ಅವಳು ಮಾತ್ರ, ಸಂತತಿಯನ್ನು ಪಡೆಯತಕ್ಕಂತಹ ಒಂದು ಶಕ್ತಿ ಇರತಕ್ಕಂಥದ್ದು ಅಲ್ಲಿ ಅವಳಿಗೆ ಮಾತ್ರ. ಆ ನಿಮಿತ್ತವಾಗಿ ಇಬ್ಬರು ಸಹ ಅಲ್ಲಿಂದಲೇ ಬರಬೇಕು. ಅದಕ್ಕೋಸ್ಕರವೇ ಸೈತಾನ ಅಲ್ಲಿ ಕಾಯಿನನನ್ನು ತನ್ನ ಸಂತತಿಯಾಗಿ ಉಪಯೋಗಿಸಿಕೊಂಡನು. ಯಾಕೆಂದರೆ ಅವನ ಕೃತ್ಯಗಳು ಹೇಗಿತ್ತು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆತನ ಕೃತ್ಯಗಳೆಲ್ಲವೂ ಸಹ ದೇವರಿಗೆ ವಿರುದ್ಧವಾಗಿತ್ತು, ಕೆಟ್ಟವುಗಳಾಗಿದ್ದವು. ಅವನು ಶರೀರದಿನ ಸಂಬಂಧವಾಗಿ ಅವನು ಕಾರ್ಯಗಳನ್ನು ಮಾಡ್ತಕ್ಕಂಥವನಾಗಿದ್ದನು. ಆತ್ಮಿಕವಾದ ರೀತಿಯಲ್ಲಿ ಅವನು ಯಾವುದೇ ರೀತಿಯಲ್ಲೂ ಯೋಚಿಸುವವನಾಗಿರಲಿಲ್ಲ. ಅದಕ್ಕೋಸ್ಕರವೇ ಅವನು ತನ್ನ ತಮ್ಮನಿಗೆ ವಿರುದ್ಧವಾಗಿ ಎದ್ದು ತನ್ನ ತಮ್ಮನನ್ನು ಕೊಲೆ ಮಾಡುವಂಥವನಾಗಿದ್ದಾನೆ. ಯಾಕೆಂದರೆ ಅವನ ಕೃತ್ಯಗಳು ಕೆಟ್ಟವುಗಳಾಗಿದ್ದವು, ಸೈತಾನನ ಕೃತ್ಯಗಳ ರೀತಿಯಲ್ಲಿದ್ದವು. ಅವನು ಸೈತಾನನ ಹಿಂಪಾಲಿಸುವ ರೀತಿಯಲ್ಲಿ ಕಾರ್ಯಗಳನ್ನು ಮಾಡುವಂಥವನಾಗಿದ್ದನು. ಅದಕ್ಕೋಸ್ಕರವೇ ಅವನು ಕೋಪಪಟ್ಟು ದೇವರು ಮನತಿರುಗುವಂಥ ರೀತಿಯಲ್ಲಿ ಅವನಿಗೆ ಅವಕಾಶ ಕೊಟ್ಟಾಗಲೂ ಸಹ ಅವನು ಮನತಿರುಗದೆ ದೇವರಿಗೆ ವಿರುದ್ಧವಾಗಿ ದೇವರ ಸನ್ನಿಧಿಯಿಂದ ದೇವರ ಪ್ರಸನ್ನತೆಯಿಂದ ಕಾಯನನ್ನು ಹೋಗಿಬಿಡ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ ತಮ್ಮನ ಕೃತ್ಯಗಳು, ಆಬೇಲನ ಕೃತ್ಯಗಳು ಹೇಗಿದ್ದವು ಅಂದರೆ ಆಬೇಲನ ಕೃತ್ಯಗಳು ನೀತಿಗೆ, ದೇವರಿಗೆ ತಕ್ಕಂತೆ ಇರತಕ್ಕಂಥದ್ದಾಗಿತ್ತು. ಆದಾಮ ಅವಳು ಪಾಪ ಮಾಡಿದಾಗ ಈ ಲೋಕಕ್ಕೆ ನೀತಿಯ ಸಂತತಿ ತರಬೇಕು ಎನ್ನುವುದು ದೇವರ ಉದ್ದೇಶವಾಗಿತ್ತು. ಮೇಸ್ಸಾಯನು ಆ ಸಂತತಿಯಲ್ಲಿ ಬರಬೇಕಾಗಿತ್ತು ಎಂಬುದಾಗಿ ಇಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಸಂತತಿ ಎಂಬುದಾಗಿ ಹೇಳಬೇಕಾದರೆ ಆ ಸಂತತಿ ಯಾರನ್ನು ಸೂಚಿಸತಕ್ಕಂಥದ್ದಾಗಿದೆ ಅಂದರೆ ನಾವು ಗಲಾತಿಯದವರಿಗೆ ಬರೆದ ಪತ್ರಿಕೆ 3:16 ವಚನದಲ್ಲಿ ಗಮನಿಸುವುದಾದರೆ ಅಲ್ಲಿ ಸಂತತಿಗೆ ಎಂಬುದಾಗಿ ಹೇಳಿ ಒಬ್ಬನನ್ನೇ ಸೂಚಿಸತಕ್ಕಂಥದ್ದಾಗಿದೆ. ಆ ಒಬ್ಬನು ಯಾರು ಎಂದರೆ ಕ್ರಿಸ್ತನು ಎಂಬುದಾಗಿ ಪೌಲನು ಹೇಳ್ತಕ್ಕಂಥವನಾಗಿದ್ದಾನೆ. ಕ್ರಿಸ್ತನು ಈ ಲೋಕಕ್ಕೆ ಬರಬೇಕಾಗಿತ್ತು, ಅದಕ್ಕೋಸ್ಕರವೇ ದೇವರು ನೀತಿಯ ಸಂತತಿಯನ್ನು ಉಪಯೋಗಿಸಿಕೊಂಡನು. ಆದರೆ ನಾವು ಇಲ್ಲಿ ನೋಡ್ತಕ್ಕಂತಹ ಅತಿ ಮುಖ್ಯವಾದಂತಹ ವಿಚಾರವೆಂದರೆ ಪ್ರಿಯ ಕೇಳುಗರೆ, ಯಾವ ಒಂದು ಸಂತತಿಯಲ್ಲಿ ಕ್ರಿಸ್ತನು ಬರಬೇಕಾಗಿತ್ತೋ ಆ ಸಂತತಿಯನ್ನು ಸೈತಾನ ಕಾಯಿನನ್ನು ಉಪಯೋಗಿಸಿಕೊಂಡು ನಾಶ ಮಾಡಿದನು. ಈಗ ಸೈತಾನನು ಹೇಳುವಂಥವನಾಗಿದ್ದಾನೆ, ಯಾರೋ ಒಬ್ಬ ವ್ಯಕ್ತಿ ಬಂದು ನನ್ನ ತಲೆಯನ್ನು ಜಜ್ಜುತ್ತಾನೆ ಎಂಬುದಾಗಿ ಹೇಳಿದನಲ್ಲ, ಈಗ ಎಲ್ಲಿ ಎಂಬುದಾಗಿ ಅವನು ಕೇಳುವಂಥವನಾಗಿದ್ದಾನೆ. ಆದರೆ ದೇವರು ಸೈತಾನನಿಗೆ ಪಾಠ ಕಲಿಸುವ ರೀತಿಯಲ್ಲಿ ಸೈತಾನನಿಗೆ ಅವನ ತಲೆಯನ್ನು ಮುಂದೆ ಬಂದು ಜಿತ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ತಿಳಿಸುವುದಕ್ಕೋಸ್ಕರ ಆಬೇಲನಿಗೆ ಬದಲಾಗಿ ದೇವರು ಯಾರನ್ನು ಕೊಟ್ಟರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವುದಾದರೆ ಸೇತನನ್ನು ಕೊಟ್ಟನು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅನಂತರ ಸೈತಾನ ಯಾವ ರೀತಿಯಲ್ಲಿ ಒಂದು ತಂತ್ರ ಅವನಿಗೆ ವಿಫಲರಾದಾಗ ಮತ್ತೊಂದು ತಂತ್ರವನ್ನು ಉಪಯೋಗಿಸ್ತಕ್ಕಂಥವನಾಗಿದ್ದಾನೆ. ಈ ಲೋಕವನ್ನು ನಾಶ ಮಾಡಲಿಕ್ಕೋಸ್ಕರ ಮತ್ತೊಂದು ತಂತ್ರವನ್ನು ಉಪಯೋಗಿಸ್ತಕ್ಕಂಥವನಾಗಿದ್ದಾನೆ. ಆ ತಂತ್ರ ಏನೆಂಬುದಾಗಿ ನಾವು ನೋಡುವುದಾದರೆ, ಇವಾಗ ಯಾರನ್ನು ಕೊಲೆ ಮಾಡದೆ ದೇವರ ಸಂತತಿಯ ಜೊತೆಯಲ್ಲಿ ಸೈತಾನನ ಸಂತತಿ, ಈ ಲೋಕದ ಸಂತತಿ ಇಜ್ಜೋಡಾಗ್ತಕ್ಕಂಥದ್ದು, ಒಬ್ಬರಿಗೊಬ್ಬರು ಹೊಂದಾಣಿಕೆಯಾಗಿ ಪರಿಶುದ್ಧ ಸಂತತಿಯನ್ನು ನಾಶ ಮಾಡಿದರೆ ಆ ಮೇಸಾಯನು ಹೇಗೆ ಬರ್ತಕ್ಕಂಥವನಾಗಿದ್ದಾನೆ? ಅವನು ಬಂದು ನನ್ನ ತಲೆಯನ್ನು ಹೇಗೆ ಜಯಿಸ್ತಕ್ಕಂಥವನಾಗಿದ್ದಾನೆ? ಅದಕ್ಕೋಸ್ಕರ ಸಂತತಿಯನ್ನೇ ನಾಶ ಮಾಡಬೇಕೆಂಬುದಾಗಿ ಅವನು ಮಾಡ್ತಕ್ಕಂತಹ ಒಂದು ಕೆಲಸವೇನೆಂದರೆ ಪ್ರಿಯ ಕೇಳುಗರೆ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆದಿಕಾಂಡ ಪುಸ್ತಕ 6:1-3 ತನಕ ಓದುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟವಾದವರನ್ನು ಹೆಂಡರಾಗಿ ಮಾಡಿಕೊಂಡರು. ಆಗ ಯಹೋವನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿ ಇರುವುದಿಲ್ಲ, ಅವರು ಭ್ರಷ್ಟರಾಗಿರುವುದರಿಂದ ಮೃತರೆ, ಅವರ ಆಯಸ್ಸು 120 ವರ್ಷವಾಗಿರಲಿ ಅಂದನು. ಇಲ್ಲಿ ನಾವು ಗಮನಿಸತಕ್ಕಂತಹ ಒಂದು ಮುಖ್ಯವಾದಂಥ ವಿಚಾರವೇನೆಂದರೆ ಪ್ರಿಯ ಕೇಳುಗರೆ, ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ, ಭೂಮಿಯಲ್ಲಿ ಜನಗಳು ಹೆಚ್ಚುವಾಗ ಇಲ್ಲಿ ಹೇಳ್ತಕ್ಕಂಥದ್ದಾಗಿದೆ, ದೇವ ಪುತ್ರರು ಮನುಷ್ಯ ಪುತ್ರಿಯರನ್ನು ಮದುವೆ ಮಾಡಿಕೊಂಡರು ಎಂಬುದಾಗಿ. ದೇವಪುತ್ರರು ಅಂದರೆ ದೇವರ ಸಂತತಿಯಲ್ಲಿ ಬರ್ತಕ್ಕಂತಹ ಆಗಿನ ಕಾಲದಲ್ಲಿ ಆನೋಕನ ಸಂತತಿ ಅಂದರೆ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇಂದ್ರೆ ಅದರಿಂದ ಹಿಂದೆ ಹೋಗಿ ನೋಡುವುದಾದರೆ ಆ ಸೆತ್ತನ ಸಂತತಿ ಅಂದರೆ ದೇವರು ಆಬೇಲಿನಿಗೆ ಬದಲಾಗಿ ಸೆತ್ತನನ್ನು ಕೊಟ್ಟರು. ಆ ಸಂತತಿಯಲ್ಲಿ ಆನೋಕನು ನೀತಿವಂತನಾಗಿ ದೇವರ ಜೊತೆಯಲ್ಲಿ ನಡೆಯುವಂಥವನಾಗಿದ್ದನು. ಆ ಒಂದು ಸಂತತಿ, ಆ ಜನಗಳು ಯಾರ ಜೊತೆ ಮದುವೆ ಆದರು ಅಂದರೆ ಈ ಕಾಯಿನನ ಸಂತತಿಯ ಜೊತೆಯಲ್ಲಿ ಮದುವೆ ಆಗ್ತಕ್ಕಂಥವರಾಗಿದ್ದಾರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಕತ್ತಲಿಗೂ ಬೆಳಕಿಗೂ ಏನು ಸಂಬಂಧ? ನೀತಿಗೂ ಅನೀತಿಗೂ ಏನು ಸಂಬಂಧ? ಕ್ರಿಸ್ತನನ್ನು ತಿಳಿದುಕೊಂಡವರಿಗೂ ಕ್ರಿಸ್ತನನ್ನು ತಿಳಿದುಕೊಳ್ಳದೆ ಇರತಕ್ಕಂಥವರಿಗೂ ಏನು ಸಂಬಂಧ ಎಂಬುದಾಗಿ, ಈ ರೀತಿಯಾಗಿ ಸೈತಾನನು ದೇವರು ಈ ಲೋಕಕ್ಕೆ ಬರಬಾರದು, ಯೇಸು ಸ್ವಾಮಿ ಮನುಷ್ಯನಾಗಿ ಈ ಲೋಕಕ್ಕೆ ಬರಬಾರದು ಎನ್ನುವುದಕ್ಕೋಸ್ಕರ ಅವನು ನೀತಿಯ ಸಂತತಿಯನ್ನು ನಾಶ ಮಾಡಲು ಉಪಯೋಗಿಸ್ತಕ್ಕಂಥವನಾಗಿದ್ದಾನೆ. ಆದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ನೋವನಿಗೆ ಕೃಪೆ ದೊರಕಿತು ಎಂಬುದಾಗಿ. ದೇವರ ದೃಷ್ಟಿಯಲ್ಲಿ ನೋವನಿಗೆ ಕೃಪೆ ದೊರಕುವುದರ ಮೂಲಕವಾಗಿ ಈ ಲೋಕದಲ್ಲಿ ನೀತಿಯ ಸಂತತಿ ಉಳಿಯುವ ಹಾಗೆ ಮಾಡ್ತಕ್ಕಂಥವರಾಗಿದ್ದಾರೆ. ಪ್ರತಿ ಒಂದು ಸಮಯದಲ್ಲೂ ನಾವು ನೋಡ್ತಕ್ಕಂಥರಾಗಿದ್ದೇವೆ, ಸೈತಾನ ಈ ನೀತಿಯ ಸಂತತಿಯನ್ನು, ಕ್ರಿಸ್ತನು ಬರಬೇಕಾದಂಥ ಸಂತತಿಯನ್ನು ನಾಶ ಮಾಡಲು ಅನೇಕ ಸಂದರ್ಭಗಳಲ್ಲಿ ಉಪಯೋಗಿಸ್ತಕ್ಕಂಥವನಾಗಿದ್ದಾನೆ. ಆದರೆ ಅವನಿಂದ ನೀತಿಯ ಸಂತತಿಯನ್ನು ಅಳಿಸಲು ಸಾಧ್ಯವಾಗದೆ ಆ ಕಾಲಘಟ್ಟದಲ್ಲಿ ದೇವರು ಈ ನೀತಿಯ ಸಂತತಿಯನ್ನು ಉಪಯೋಗಿಸುವುದರ ಮೂಲಕವಾಗಿ ಈ ಲೋಕಕ್ಕೆ ಬಂದು ನಮಗೋಸ್ಕರ ಪ್ರಾಣತ್ಯಾಗ ಮಾಡಿದನು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆತ್ಮೀಯ ಪ್ರಿಯ ಕೇಳುಗರೆ, ಇನ್ನೂ ನಾವು ಮುಂದೆ ಹೋಗಿ ನೋಡಬೇಕಾದರೆ ಯೋಬನ ಗ್ರಂಥದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಯೋಬ ನೀತಿವಂತನು, ಯಥಾರ್ಥವಂತನಾಗಿದ್ದನು. ಅವನ ರೀತಿಯಲ್ಲಿ ಈ ಲೋಕದಲ್ಲಿ ಯಾರೂ ಸಹ ಇರಲಿಲ್ಲ. ಅದಕ್ಕೋಸ್ಕರವೇ ದೇವರು ಸೈತಾನನನ್ನು ನೋಡಿ ಹೇಳ್ತಕ್ಕಂಥವರಾಗಿದ್ದಾರೆ, ನನ್ನ ದಾಸನಾದಂಥ ಯೋಬನನ್ನು ನೀ ನೋಡಿದ್ದೀಯಾ, ಆತನು ನೀತಿವಂತನೆಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಆತನನ್ನು ನಾಶ ಮಾಡಲು ಸೈತಾನನು ಅನೇಕ ಪ್ರಯತ್ನಗಳನ್ನು ಪಟ್ಟನು, ಆದರೆ ಅವನಿಂದ ಸಾಧ್ಯವಾಗಲಿಲ್ಲ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈ ಕೊನೆಯ ಕಾಲದಲ್ಲೂ ಸಹ ಸೈತಾನ ಅನೇಕರನ್ನು ನಾಶ ಮಾಡಲು, ನೀತಿವಂತರನ್ನು ನಾಶ ಮಾಡಲು, ಯಾರು ದೇವರ ಆಜ್ಞೆಗಳನ್ನು ಕೈಗೊಂಡು ಆತನ ವಿಷಯವಾಗಿ ಸಾಕ್ಷಿಯನ್ನು ಹೇಳ್ತಕ್ಕಂಥವರಾಗಿದ್ದಾರೋ ಅವರನ್ನು ನಾಶ ಮಾಡಲು ಬರ್ತಕ್ಕಂಥವನಾಗಿದ್ದಾನೆ. ಆದರೆ ದೇವರು ತನ್ನ ಮಕ್ಕಳಿಗೋಸ್ಕರ ಹೋರಾಡ್ತಕ್ಕಂಥವರಾಗಿದ್ದಾರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಪ್ರಕಟಣೆ ಪುಸ್ತಕದಲ್ಲಿ ಎರಡು ಮೃಗಗಳು ಅಂದರೆ ಪೋಪ್ ಮಾರ್ಗದ ಹಾಬ್ರುಗ ಮತ್ತು ಅಮೆರಿಕ ರಾಜ್ಯ ಎರಡು ಸೇರಿಕೊಂಡು ದೇವ ಜನರನ್ನು ನಾಶ ಮಾಡಲು ಪ್ರಯತ್ನಿಸ್ತಕ್ಕಂಥರಾಗಿದ್ದಾನೆ. ಆದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ದೇವರ ಮಕ್ಕಳ ಜೊತೆಯಲ್ಲಿ ಅವನು ಯುದ್ಧ ಮಾಡಲು ಬರ್ತಕ್ಕಂಥನಾಗಿದ್ದಾನೆ. ಆದರೆ ಕುರಿಮರಿಯಂತಿರ್ತಕ್ಕಂತಹ ಯೇಸು ಸ್ವಾಮಿ, ಆ ಒಂದು ಚಿಕ್ಕ ಗುಂಪು ಸೈತಾನನಿಗೆ ವಿರುದ್ಧವಾಗಿ ಎದ್ದು ಅವರನ್ನು ನಾಶ ಮಾಡ್ತಕ್ಕಂಥರಾಗಿದ್ದಾರೆ. ಸೈತಾನನ ಎಲ್ಲ ವಿಚಾರಗಳನ್ನು ನಾಶ ಮಾಡ್ತಕ್ಕಂಥವನಾಗಿದ್ದಾನೆ. ಕೊನೆ ಕಾಲದಲ್ಲಿ ನಾವು ಜೀವಿಸ್ತಕ್ಕಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಸೈತಾನ ಆದಿಂದಲೂ ಸಹ ಈ ನೀತಿಯ ಸಂತತಿ ಈ ಲೋಕಕ್ಕೆ ಬರಬಾರದು ಅನ್ನುವುದಕ್ಕೋಸ್ಕರ ಅನೇಕ ಪ್ರಯತ್ನಗಳನ್ನು ಪಟ್ಟನು. ಆದರೆ ಇವತ್ತಿಗೂ ಸಹ ಅವನೆಲ್ಲ ಸಾಧ್ಯವಾಗಲಿಲ್ಲ. ಆದಿ ಸಭೆಯಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಸೈತಾನನು ಈ ಒಂದು ನೀತಿಯ ಸಂತತಿ, ಪರಿಶುದ್ಧವಾದ ಸಂತತಿ, ಈ ಲೋಕದಲ್ಲಿ ಸುವಾರ್ತೆಯನ್ನು ಎಲ್ಲ ಕಡೆಗೂ ತೆಗೆದುಕೊಂಡು ಹೋಗ್ತಕ್ಕಂಥದ್ದನ್ನು ನೋಡಿದನು. ಎಲ್ಲರೂ ಸಹ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ಜೀವಿಸ್ತಕ್ಕಂತಹ, ಒಟ್ಟಾಗಿ ಜೀವಿಸ್ತಕ್ಕಂತಹ, ಒಂದೇ ನಂಬಿಕೆಯಲ್ಲಿ ಒಂದೇ ದೇವರನ್ನು ಆರಾಧಿಸಿಕೊಂಡು ಜೀವಿಸ್ತಕ್ಕಂತಹ ಆ ಒಂದು ವಿಚಾರವನ್ನು ಗಮನಿಸಿದಂಥ ಸೈತಾನನು ಅನ್ನೇ ರೋಮಿನ ಜನರನ್ನು ಉಪಯೋಗಿಸಿಕೊಂಡು, ರಾಜರುಗಳನ್ನು ಉಪಯೋಗಿಸಿಕೊಂಡು ನಾಶನ ಮಾಡಲು ಈ ಲೋಕಕ್ಕೆ ಒಂದು ಪರ್ಸಿಕ್ಯೂಷನನ್ನು ತರ್ತಕ್ಕಂಥವನಾಗಿದ್ದಾನೆ, ಹಿಂಸೆಯನ್ನು ತರ್ತಕ್ಕಂಥವನಾಗಿದ್ದಾನೆ. ಆ ಹಿಂಸೆಯ ಮೂಲಕವಾಗಿ ಅನೇಕರನ್ನು ನಾಶ ಮಾಡಿದನು ಪ್ರಿಯರೇ. ಆದರೆ ಆ ಹಿಂಸೆಯ ನಡುವೆಯೂ ಸಹ ದೇವರ ವಾಕ್ಯ ಎಲ್ಲ ಕಡೆಗೂ ಹೋಗಿತು. ಎಲ್ಲರೂ ಸಹ ಇನ್ನೂ ಹೆಚ್ಚೆಚ್ಚಾಗಿ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ಸಭೆಗೆ ಬಂದರು. ಆದರೆ ಸೈತಾನನು ಏನು ಹಿಂಸೆಯಿಂದ ಈ ಸುವಾರ್ತೆಯನ್ನು ತಡೆಯಲಾರದೆ, ಈ ನೀತಿಯ ಸಂತತಿ ಪ್ರತಿನಿತ್ಯ ಅಭಿವೃದ್ಧಿ ಹೊಂದುವುದನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಆದರೆ ಅದಕ್ಕೋಸ್ಕರ ಅವನು ಏನು ಮಾಡಿದನು ಅಂದರೆ, ದೇವರ ವಾಕ್ಯವನ್ನು ತಾರುಮಾರು ಮಾಡಿ ಸತ್ಯಕ್ಕೆ ಅಸತ್ಯವನ್ನು ಸೇರಿಸಿದನು. ಪ್ರಿಯರೇ, ಇವತ್ತಿನ ದಿನದಲ್ಲಿ ಈ ನೀತಿಯ ಸಂತತಿ ಈ ಲೋಕದಲ್ಲಿ ದೇವರ ಆಜ್ಞೆಗಳನ್ನು ಕೈಗೊಂಡು
ಆತನ ವಿಷಯವಾಗಿ ಸಾಕ್ಷಿಯನ್ನು ಹೇಳ್ತಕ್ಕಂಥದ್ದಾಗಿದೆ. ಆ ಜನಗಳ ಮೇಲೆ ಯುದ್ಧ ಮಾಡಲಿಕ್ಕೆ ಬರ್ತಕ್ಕಂಥವನಾಗಿದ್ದಾನೆ. ಹೇಗೆ ಅಂದು ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಾಗ ಯೇಸು ಸ್ವಾಮಿಯನ್ನು ನಾಶ ಮಾಡಬೇಕು, ಆತನನ್ನು ಎಲ್ಲ ಕೃತ್ಯಗಳನ್ನು ನಾಶ ಮಾಡಬೇಕೆಂಬುದಾಗಿ ಪ್ರಯತ್ನ ಮಾಡಿದನು. ಅದೇ ರೀತಿಯಾಗಿ ತನ್ನ ಸಂತತಿ ಈ ಲೋಕದಲ್ಲಿದೆ, ಸೈತಾನನ ಸಂತತಿ ಮತ್ತು ಕ್ರಿಸ್ತನ ಸಂತತಿ. ಸೈತಾನನ ಸಂತತಿ ಈ ಲೋಕದಲ್ಲಿ ಹೇಗೆ ಕಾಯಿನಲ್ಲಿ ಗಿದ್ದಂಥ ಗುಣ ಅವರಲ್ಲಿದೆ, ಆ ಸೊನೈತಿ, ಕೋಪಗೊಂಡು ನನ್ನ ಸಹೋದರನನ್ನು ನಾನು ಕಾಯುವವನು ಅನ್ನುವ ರೀತಿಯಂತಹ ಆ ರೀತಿಯಾದಂಥ ಗುಣ ಈ ಲೋಕದಲ್ಲಿದೆ. ಅಂತಹ ಜನಗಳು ಈ ಲೋಕದಲ್ಲಿ ಇದ್ದಾರೆ. ಅವರು ದೇವರ ಆಜ್ಞೆಗಳನ್ನು ಕೈಗೊಂಡು ಆತನ ವಿಚಾರವಾಗಿ ಸಾಕ್ಷಿ ಹೇಳ್ತಕ್ಕಂತಹ ಆ ಜನಗಳ ಮೇಲೆ ಯುದ್ಧ ಮಾಡಲು ಹೋಗ್ತಕ್ಕಂಥವರಾಗಿದ್ದಾರೆ, ಅವರನ್ನು ನಾಶ ಮಾಡಲು ಪ್ರಯತ್ನಿಸ್ತಕ್ಕಂಥವರಾಗಿದ್ದಾರೆ. ಆದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಸೈತಾನ ಹಾದಿಯಿಂದಲೂ ಸಹ ಪ್ರಯತ್ನ ಪಟ್ಟನು, ಆದರೆ ಅವನಿಂದ ಸಾಧ್ಯವಾಗುವುದಿಲ್ಲ. ಈ ಕೊನೆಯ ದಿನಗಳಲ್ಲೂ ಸಹ ಯಾರಿಂದಲೂ ಸಹ ದೇವರ ಸಂತತಿ, ಆ ಪರಿಶುದ್ಧವಾದ ಸಂತತಿಯನ್ನು ನಾಶ ಮಾಡಲು ಸಾಧ್ಯವಾಗುವುದಿಲ್ಲ. ಹೌದು ಪ್ರಿಯ ಕೇಳುಗರೆ, ನೀವು ಆ ಒಂದು ನೀತಿಯ ಸಂತತಿಯಲ್ಲಿ ನಾವು ಇರಬೇಕೆಂಬುದಾಗಿ ಬಯಸುವುದಾದರೆ, ತೀರ್ಮಾನ ಮಾಡುವುದಾದರೆ, ಇವತ್ತಿನ ದಿನದಲ್ಲಿ ನನ್ನ ಸಂಗಡ ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸ್ವಾಮಿ, ಹೌದು ದೇವ, ಸೈತಾನನು ಮೊದಲಿಂದಲೂ ಸಹ ಈ ನೀತಿಯ ಸಂತತಿಯನ್ನು ನಾಶ ಮಾಡಬೇಕೆಂಬುದಾಗಿ ಅನೇಕ ಪ್ರಯತ್ನಗಳನ್ನು ಪಟ್ಟನು, ಆದರೆ ಅವನಿಂದ ಸಾಧ್ಯವಾಗಲಿಲ್ಲ. ಈಗಲೂ ಸಹ ಕೊನೆಯ ಕಾಲದಲ್ಲಿ ಒಂದು ದೊಡ್ಡ ಹೋರಾಟದಿಂದ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದು ಯೇಸುವಿನ ವಿಷಯವಾಗಿ ಸಾಕ್ಷಿ ಹೇಳ್ತಕ್ಕಂಥ ಜನಗಳ ಮೇಲೆ ಯುದ್ಧ ಮಾಡಿ ನಾಶ ಮಾಡಲು ಪ್ರಯತ್ನಿಸ್ತಕ್ಕಂಥನಾಗಿದ್ದಾನೆ. ಆದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ರಾಜಾದಿರಾಜನು ದೇವಾದಿ ದೇವನಾಗಿರ್ತಕ್ಕಂತಹ ಆ ಒಂದು ದೇವರು, ಪರಲೋಕದ ದೇವರು ಅವನನ್ನು ನಾಶ ಮಾಡಿ ಜೀವನ ಕೊಟ್ಟು ತನ್ನ ಮಕ್ಕಳನ್ನು ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥವನಾಗಿದ್ದಾನೆ. ಹೌದು ಸ್ವಾಮಿ, ನಾವೊಂದು ಆ ಪರಲೋಕ ರಾಜ್ಯಕ್ಕೆ ಹೋಗ್ತಕ್ಕಂಥ ಗುಂಪಿನಲ್ಲಿ ನಮ್ಮನ್ನು ಸೇರಿಸು ಸ್ವಾಮಿ. ಅದಕ್ಕೋಸ್ಕರ ನಮ್ಮನ್ನು ತಯಾರಿ ಮಾಡು, ನಮ್ಮ ಎಲ್ಲ ಪಾಪಕ್ರಮಗಳನ್ನು ಶಮಿಸಿ ನಿನ್ನ ನೀತಿಯ ಮಾರ್ಗದಲ್ಲಿ ನಡೆಯುವಾಗ ನಮಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು, ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನಮ್ಮ ಆಶ್ರಯ ಯುದ್ಧವು ಯಹೋವನದೇ, ಜಯವು ಯಹೋವನದೇ.